ಮಾಡೋದು ಮತ್ತೆ ತಪ್ಪು. ಕ್ಷಮೆ, ಅವನು ಏನು ಕ್ಷಮೆ ಕೊಡಬಹುದು ಹಾಗಿದ್ರೆ? ವಿದ್ಯಾರ್ಥಿಗಳು ಸಿಕ್ಕಿದ್ದಾರೆ, ಕ್ಷಮೆ ಅಂತ ಹೇಳಿ ಇರಿಸ್ತೇನೆ. ಶಿಕ್ಷೆ ಕಡಿಮೆ ಮಾಡಿಸೋ ಕ್ಷಮೆ ಕೊಡಬಹುದು ಹೊರತು ಕ್ಷಮಿಸೋಕ್ ಸಾಧ್ಯ ಇಲ್ಲ, ಪೂರ್ತಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಗೆಟ್ ಔಟ್ ಫಸ್ಟ್, ಹೊರಟು ಅಲ್ಲಿ ಬಿಟ್ಬಿಡ್ಬೋದು ಮೊದಲ ಒಂದು ಕೆಲಸ ಬಿಟ್ಟು ಹೊರಗಡೆ ಫಸ್ಟ್. ಈಗ ಮುಂದೆ ಅಲ್ಲಿ ಮಾತಾಡೋಣ, ಇಲ್ಲಿ ನಿಲ್ಲಿಸಿಬಿಡು ಫಸ್ಟ್. ಇಲ್ಲಿ ಹೊರಗೆ ಕಾಪಿ ಹೊಡೋದು ಆಮೇಲೆ ಬಾ ಮಾತಾಡೋಣ ಅಂತ ಹೇಳಿದ್ರೆ ಮನಸ್ಸು ವ್ಯವಹಾರ ಆಗ್ತದೆ, ಆದ್ರೆ ಬಾ ಮಾತಾಡೋಣ ಫಿಕ್ಸ್ ಮಾಡ್ಕೊಂಬೋಣ ಅಂತ ಹೇಳೋರಲ್ಲ. ಫಸ್ಟ್ ಬಿಟ್ಟು ಬಿಟ್ಟು ಹೊರಡ ಕಡೆಗೆ, ಮತ್ತೆ ಬೇರೆ ಮಾತೇ ಇಲ್ಲ, ಮುಂದಿನ ಮಾತು ಆಮೇಲೆ. ಈ ಮಾತು ಅರ್ಥ ಮಾಡ್ಕೊಂಡ್ರೆ ಇವತ್ತು ನಾವು ಕ್ಷಮೆ ಶಬ್ದ ತುಂಬಾ ಜನ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಂದೂ ಅದು ಕ್ಷಮೆ ಅಂತ ಕರೆಯೋದಿಲ್ಲ. ಯಾವಾಗಲೂ ಕ್ಷಮೆಗೆ ಅರ್ಥ ಹೇಳ್ತಾರೆ, ಕ್ಷಮಾ ಕ್ರೋಧಾದಿ ಅನುತ್ಥಿತಿ, ಕ್ಷಮಾ ಕ್ರೋಧಾದಿ ಅನುತ್ಥಿತಿ ಡೆಫಿನೇಷನ್ ಅದಕ್ಕೆ ಅಂದ್ರೆ ನಿಷ್ಕಾರಣ ಕೋಪಗೊಳ್ಳದಿರಬೇಕೆ ಅಂತ ಅರ್ಥ. ಕೋಪಗೊಳ್ಳದಿರಬೇಕೆ ಕ್ಷಮೆಯಲ್ಲ, ನಿಷ್ಕಾರಣವಾಗಿ ಕೋಪಗೊಳ್ಳದಿರಬೇಕೆ. ವಿನಾಕಾರಣ ಸಿಟ್ಟ ಆಗ್ತಾರಲ್ಲ ಅದಾಗಬಾರದು, ಅದನ್ನು ಕ್ಷಮಿಸಿಬಿಡಬೇಕು. ಅದಕ್ಕೆ ಇನ್ನೊಂದು ಅರ್ಥವನ್ನು ಹೇಳುತ್ತಾರೆ. ಕ್ಷಮೆ ಅಂತ ಹೇಳಿದ್ರೆ ಅವನು ತಪ್ಪು ಮಾಡಿಯಾಗಿದೆ, ಈಗ ತಪ್ಪು ಮಾಡಿದ ಬಾಯಿ ಬಂದ ಬೈತಾ ಇರ್ತಾನೆ, ನಾವೇನ್ ಮಾಡಬೇಕಾಗ? ಅಲ್ಲೇ ಉತ್ತರ ಕೊಡು, ಸುಮ್ಮನೆ ಇರಬೇಕು. ಅದಕ್ಕೆಲ್ಲ ಕೂಡ ಸುಮ್ಮನೆ ಇರಬೇಕು. ಪ್ರಶ್ನೆ ಕೇಳೋನು ಕೇಳಿ ಬಿಸಿಯವರು ಸುಮ್ಮನೆ ತಡ್ಕೋತಾನಲ್ಲ, ಅದಕ್ಕೆ ಕ್ಷಮೆ ಅಂತ ಹೆಸರು. ನ್ಯಾಯಾಧೀಶ ಅವನು ಕೊಲೆಗಡಕ ಅಂತ ಎಷ್ಟೋ ಸಾಕ್ಷಿ ಹೇಳ್ಬಿಟ್ಟಿದೆ ಆಗ್ಲೇ, ಮತ್ತೆ ಕೇಳಿದ್ರೆ ಇಲ್ಲ ಇನ್ನೊಂದು ಎವಿಡೆನ್ಸ್ ಇದೆ ಅಲ್ಲ ಅಂತ ತೋರಿಸ್ಲಿಕ್ಕೆ ಟೈಮ್ ಕೊಡಿ ಅಂತಾನೆ, ಆಗಲಿ ಅಂತ ಹೇಳ್ತಾನೆ. ಇದು ತಡ್ಕೋತಾನಲ್ಲ, ಇದಕ್ಕೆ ಕ್ಷಮೆ ಅಂತ ಹೆಸರು. ಅವಸರ ಪಡೋದಿಲ್ಲ, ವಿದ್ಯಾರ್ಥಿ ತತ್ವ ಬರಿತಾ ಇರ್ತಾನೆ, ಆ ಕ್ಷಣಕ್ಕೆ ಏನು ಮಾಡಲಿಕ್ಕೆ ಹೋಗೋದಿಲ್ಲ, ಬರಲಿ ಬರಲಿ ವ್ಯಾಲ್ಯೂಯೇಷನ್ ಬಂದ ನೋಡೋಣಂತೆ ಕಾಯ್ತಾನೆ, ಅದನ್ನು ಕ್ಷಮೆ ಅಂತ. ಅಲ್ಲೇ ವ್ಯಾಲ್ಯೂಯೇಷನ್ ಜೀರೋ ಹಾಕಿಬಿಟ್ರೆ ಅಲ್ಲಿ ಹಾಕಾಗಿಲ್ಲ, ಅದು ಬರೀ ಬರೆಯ ಹಂತ ಹಂತನೆ ಹೊರತು ಅಲ್ಲೇನು ಮಾಡೋಂಗಿಲ್ಲ. ಅವನು ಬರೆಯ ಹಂತ ಮುಗಿದ ಮೇಲೆ ವ್ಯಾಲ್ಯೂಯೇಷನ್ ಹಂತದಲ್ಲೇ ಅದನ್ನು ನಾವು ಮಾಡಬಹುದು, ಅವರು ಆಗ ಮಾಡಕ್ಕೆ ಬರೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಅವಸರ ಪಟ್ಟಾದ್ರೂ ತಪ್ಪು ಹೋಗುತ್ತೆ. ಕ್ಷಮೆ ಅಂದ್ರೆ ತಾಳುವಿಕೆಗಿಂತ ತಪ್ಪೋ ಇಲ್ಲ ಅಂತ ಹೇಳ್ತಾರಲ್ಲ ಹಾಗೆ, ತಾಳ್ಬೇಕದು. ಅನ್ನ ಹತ್ತಾ ಇರುತ್ತೆ ಅವಸರಗಳಿಗೆ, ಅರ್ಧ ಬಡಿಸಿಬಿಡು ಅಂತ ಕೇಳಿದ್ರೆ ಓ ಊಟನೇ ಆಗೋದಿಲ್ಲ, ಸ್ವಲ್ಪ ತಾಳ್ಬೇಕು. ತಾಳುವಿಕೆಗಿಂತ ತಪೋ ಇಲ್ಲ ಅನ್ನೋ ಅರ್ಥದಲ್ಲಿ ಕ್ಷಮೆ ಬಂದಿದೆ ಹೊರತು ನಿಜವಾದ ತತ್ತನ್ನ ಬಿಟ್ಟುಬಿಡು ಅಂತಾನೋ ಶಿಕ್ಷೆ ಕೊಡಬೇಡ ಅಂತ ತಿಳ್ಕೊಂಡ್ರೆ ಅದು ಎಂದೂ ಕ್ಷಮೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಅಹಿಂಸೆಯ ವಿಕೃತ ರೂಪ ಹೇಗೋ ಇದು ಕ್ಷಮೆಯ ವಿಕೃತ ರೂಪವಾಗ್ತದೆ ಹೊರತು ಬೇರೆ ಅಲ್ಲ. ಪರಮಾತ್ಮ ಕೃಷ್ಣ ಏನ್ ಮಾಡ್ತಾನೆ, ಭೀಮಸೇನ ಕ್ಷಮೆ ನೋಡಿಬೇಕಾದ್ರೆ ಎಂಥ ಇದು ಭೀಮಸೇನ ಎಲ್ಲಾ ಗುಣಗಳಿಗೂ ದೊಡ್ಡ ಆದರ್ಶ, ಬಹಳ ದೊಡ್ಡ ವಿದರ್ಶನ. ತುಂಬಿದ ಸಭೆ, ದ್ರೌಪದಿ ದೇವಿಯ ವಸ್ತ್ರಾಪಹರಣಕ್ಕೆ ದುರ್ಯೋಧನಾದಿಗಳು ವಿಶ್ವ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಭೀಮಸೇನ ನಿಜವಾಗಲೂ ಕೂಡ ಅತ್ಯಂತ ಸಮರ್ಥ, ದುರ್ಯೋಧನಾದಿಗಳು ಸಂಹಾರ ಮಾಡಲಿಕ್ಕೆ ಅತ್ಯಂತ ಸಮರ್ಥ. ಮುಂದೆ ಕೊಂದಿದ್ದಾತನೇ, ಮುಂದೆ ಕೊಂದಿದ್ದಾತನೇ. ಯುದ್ಧದಲ್ಲಿ ಲೀಲಾಜಾಲ ಕೊಡ್ತಕ್ಕಂಥ ವ್ಯಕ್ತಿಗೆ ಅವತ್ತು ಕೊಲ್ಲೋದೇನು ದೊಡ್ಡದಿರಲಿಲ್ಲ. ಅದೇನು ಮಾಡಿದಾಗ ಕೊಲ್ಲಿಲ್ಲ, ಯಾಕೆ ಈಗ ಕೊಲ್ಲೋದಲ್ಲ ಇದು, ಇದು ರಣರಂಗ ಅಲ್ಲ ಇದು. ಈಗ ಕೊಂದ್ರೆ ಅದು ಭಗವಂತನಿಗೆ ಪ್ರಿಯವಾದ ಕೆಲಸ ಅಲ್ಲ ಇದು, ಅಲ್ಲಿ ಹೇಳಿದೆ ಅಲ್ಲಿ ಕೊಲ್ಲಬೇಕು ನಾನು ಅಂತ ಹೇಳಿ ಆಗಿನ ಕಾಲಕ್ಕೆ ತಡೆದು ಮಾಡಿದ್ದೇನು ಕೊಲ್ಲಲಿಲ್ಲ. ಆಗ ಕೊಲ್ತೇನೆ ಸಫಲ ಮಾಡ್ತಾನೆ ಹೊರತು ಆಗ ಕೊಲ್ಲಕ್ಕೆ ಹೋಗಲಿಲ್ಲ. ನಿಜವಾದ ಕ್ಷಮೆ ಇದು ಅಲ್ಲಿವರೆಗೂ ಕಾದು ಆ ಸಮಯದಲ್ಲಿ ಇದು ಮಾಡೋದು. ಸ್ವಲ್ಪ ಮಾಡಿದ್ರೆ ತಪ್ಪ ಇದ್ರೆ ಕಳ್ಳ ಬರ್ತಾ ಇರ್ತಾನೆ, ಪೊಲೀಸ್ ವಾಚ್ ಮಾಡ್ತಾ ಇರ್ತಾನೆ, ಮನೆ ಮನೆ ನಿಂತ್ಕೊಂಡ್ಬಿಟ್ಟು ಆಗಲೇ ಹಿಡಿದು ಬಿಡ್ತಾನೆ. ಪೊಲೀಸ ದಡ್ಡ ನಾ ಕಳ್ತರಕ್ಕೆ ಬಂದ ಯಾರು ಹೇಳಿದ್ರು ಅಂತ ಕೇಳ್ತಾನೆ, ಹೇಳ್ತಾನೆ ಸುಮ್ಮನೆ ನೋಡಕ್ಕೆಂತ ಬಂದೆ ಅಷ್ಟೇನೆ, ಮುಟ್ತಾನೆ ಆಗ್ಲೂ ಹಿಡಿಯಾಗಿಲ್ಲ, ಸುಮ್ಮನೆ ನೋಡಕ್ಕೆಂತ ಬಂದೆ ಅಂತ ಹೇಳ್ತಾನೆ ಅಷ್ಟೇ. ತಗೋತಾರೆ ತಕ್ಷಣ ಹಿಡಿಯೋದಿಲ್ಲ, ಯಾಕೆ ತಗೊಂಡು ಮತ್ತೆ ಇಡ್ಲಕ್ಕೆಂತ ಹೊರಟಿದ್ದೆ ಅಂತ ಹೇಳ್ತಾನೆ. ಅದು ತಗೊಂಡು ವಾಪಸ್ ಹೋಗ್ಬೇಕಂತ ಹೇಳಿದ್ರೆ ಅವಾಗ ಇದೇನು ಮಾತಾಡಕ್ಕೆ ಬರೋದಿಲ್ಲ, ಕಥೆ ಮುಗಿತವನು ಅಲ್ಲಿ ಹೇಳಿ ತಡಿಬೇಕು. ಅದೇ ಹೇಳಿ ತಡಿದ ಹೋಗ್ಬಿಟ್ರೆ ಇವನು ಹುಚ್ಚರಾಗ್ತಾನೆ, ನೋಡಿ ಸಿಗುತ್ತೆ ಏನು ಬುದ್ಧಿ ಇಲ್ಲ ನಿನಗೆ, ಎಲ್ಲಾದ್ರೂ ಅವಸರ ಪಡ್ತೀವಿ ಅವಾಗ ಆ ಕಡೆ ಕಳಿಸಿಬಿಟ್ರೆ ಕಾರಣ ಅವರ ನೀನು ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಕಣಿಗೆ ಹಾಗಾಗತ್ತೆ, ಅದು ಸರಿಯಲ್ಲ, ಕಾಯ್ಬೇಕದು ಭೀಮಸೇನ ಕಾಯ್ತಾನೆ. ನೋಡಿ ನಮ್ಮ ಶಕ್ತಿ ಇಲ್ಲದ ಅತೇತಬೇಕು ಆಶ್ಚರ್ಯ ಗೊತ್ತಾ, ಅಜ್ಜರೂ ಸುಮ್ಮನೆ ಇರ್ತಾನೆ, ಸ್ವಲ್ಪ ಯೋಚನೆ ಮಾಡಬೇಕು. ಭೀಮಸೇನೂ ಸುಮ್ಮನೆ ಇರ್ತಾನೆ, ಶಪಥ ಮಾಡ್ತಾನೆ ಹೊರತು ಕೊಲ್ಲೋದಿಲ್ಲ, ಕೊಲ್ತೇನಕ್ಕೆ ಶಪಥ ಮಾಡ್ತಾನೆ ಆ ಕೊಲ್ಲೋದಿಲ್ಲ. ಅರ್ಜುನ ಏನ್ ಮಾಡ್ತಾನೆ, ಸುಮ್ಮನೆ ಕೂತಿರ್ತಾನೆ, ಇದು ತಪ್ಪಾಯ್ತು ಅಂತ ಹೇಳಿ, ಇದು ತಪ್ಪಾಯ್ತು. ಅರ್ಜುನ ಏನ್ ಮಾಡಬೇಕಾಗಿಲ್ವ ಮಾಡಲಿಲ್ಲ ಅವನು, ಅದು ತಪ್ಪಾಯ್ತು. ವಿದ್ಯಾರ್ಥಿ ಜಿದ್ದಾರ್ ಮಾಡಬಹುದು ಹೊರತು ಫೇಲ್ ಅಂತ ಕರೆಯಾಗಿಲ್ಲ, ಫೇಲ್ ಅಂತ ಕರೆದ ಔಟ್ ಆಫ್ ದೇಶ ಅಭಿಮಾನಾಗಿಲ್ಲ ಅವನಿಗೆ, ಕಾಪಿ ಹೊಡೆದ್ರೆ ಜಿದ್ದಾರ್ ಮಾಡ್ತಾನೆ ಅಷ್ಟೇ. ಇವತ್ತು ಭೀಮಸೇನ ಮಾಡಿದ ಕೆಲಸ ಅತ್ಯಂತ ಆದರ್ಶಪ್ರಾಯವಾಗಿ, ಅದಕ್ಕೆ ಹೇಳ್ತಾರೆ ಬಹುಶಃ ಆ ಹೊತ್ತಿನಲ್ಲಿ ಭೀಮಸೇನಂತೆ ಯಾರಿಗೂ ತಡ್ಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ. ಇಡೀ ಟೆಂಪ್ ಆಗ್ತಾ ಇತ್ತು, ಅರ್ಜುನಾದಿಗಳು ಬೇರೆ ಡೈರೆಕ್ಷನ್ ಯೋಚನೆ ಮಾಡಿಬಿಟ್ರು, ಬೇರೆ ಡೈರೆಕ್ಷನ್ ಯೋಚನೆ ಮಾಡಿದರು. ಇನ್ನೂ ಕೆಲವರು ಏನ್ ಮಾಡಿಬಿಡ್ತಾರೆ, ಗೌತಮ ಮುನಿಗಳಿದ್ದಾರೆ ಉದಾಹರಣೆಗೆ, ಅಹಲ್ಯ ಪ್ರಸಂಗ ನಾವು ಕೇಳುತ್ತೇವೆ. ಅವರು ಮಹಾತಪಸ್ವಿಗಳು, ಅವರೆಲ್ಲ ಕಾಮಕ್ರೋಧ ಗೆದ್ದಂತಹ ಉನ್ನತ ಮಟ್ಟ ತಲುಪಿರುತ್ತಾರೆ, ಏನು ಮಾಡಿದ್ರು ಸಿಟ್ಟು ಬರ್ತಿದ್ದಿಲ್ಲ ಅವರಿಗೆ, ಆಸ್ತಿ ತಲುಪಿಟ್ಬಿಟ್ರು. ಇಂದ್ರದೇವರು ಏನ್ ಮಾಡಿದ್ರಾಗ ಅಹಲ್ಯ ಗೌರವನ್ನೇ ಮಾಡಿಬಿಟ್ರು, ಆ ಗೌತಮರ ಎಷ್ಟರ ತಪ್ಪು ಹೋಯ್ತು, ತಷ್ಟು ಶಾಪ ಕೊಟ್ಟೇ ಬಿಟ್ರು. ಅಲ್ಲ ಕಾಲಕ್ಕೆ ತಡ್ಕೊಂಡು ಅವರಿಗೆ ಆ ಪ್ರಸಂಗ ತಡ್ಕೊಳ್ಳೋಕ್ಕಾಗಲಿಲ್ಲ, ಅಲ್ಲಿ ಹೋತು ಬಿಟ್ರು. ಆದ್ರೆ ಭೀಮಸೇನೆ ಬಂದ ಸವಾಲು ಏನು ಗೊತ್ತೇನು, ಹೆಂಡತಿನೇ ಕೈ ಮಾಡ್ತಾ ಇದ್ದಾರೆ. ಅಂತ ಹೊತ್ತಲ್ಲಿ ಭೀಮಸೇನೆ ಮಾಡಿದ್ದೇನು, ಮುಂದೆ ನಿಮ್ಮನ್ನು ಕೊಲ್ತೇನೆ ಅಂತ ಹೇಳಿದ್ದೆ ಹೊರತು ಆಗ ಕೊಲ್ಲಲಿಲ್ಲ. ಆದ್ರೆ ಶಪಥ ಮಾಡಿದ್ರಿಂದ ಬಿಡಿಸಿದ್ದಾಯ್ತು, ಶಪಥಕ್ಕಂದು ಬಿಟ್ಟುಬಿಟ್ರೆ ಆ ವಿಚಾರ ಬೇರೆ, ಅದೇ ತಪ್ಪ ಸರ್ವಾಯ್ತು. ಈಗ ಅದು ಕೊಲ್ಲ ಕೆಲಸ ಮಾಡಕ್ ಹೋಗೋದಿಲ್ಲ. ಅಂದ್ರೆ ಗೌತಮರು ಸೋತರು, ಭೀಮಸೇನ ಸೋಲಿಲ್ಲ. ಅದಕ್ಕೊಂದು ಮಾತಾಡ್ತಾರೆ, ಮನುಷ್ಯ ಎಲ್ಲಿ ಎಷ್ಟು ಬೇಕಾದ್ರೂ ತಡ್ಕೊಂಡಾನು, ಅವರ ಹೆಂಡತಿಯ ಬಗ್ಗೆ ಮಾತಾಡಿದ್ರೆ ಕೋಪಗೊಂಡು ಬಿಡ್ತಾರೆ. ಮನುಷ್ಯನ ಪದ್ಧತಿ ಅದು, ಹೆಂಡತಿ ಮಾತಾಡಿದ್ರೆ ಕೋಪಗೊಳ್ಳೋದಿಲ್ಲ, ಹೆಂಡತಿ ಬಗ್ಗೆ ಮಾತಾಡಿದ್ರೆ ಕೋಪಗೊಂಡು ಬಿಡ್ತಾರೆ. ಮನುಷ್ಯನ ಪದ್ಧತಿ ಅದು, ನಾನು ಬಲು ಬೇಗ ಅದಕ್ಕೆ ತಂಪಾಗ್ತಾನೆ. ಗೌತಮನ ಹಾಗೇ ಬಿಟ್ರು ಪಾಪ. ಆದ್ರೆ ಭೀಮಸೇನ ಆಗಲೇ ಇಲ್ಲ, ಮುಂದೆ ಹಾಗೆ ಮಾಡ್ತೇನೆ ಅಂತ ಹೇಳಿ ಇದಕ್ಕೆ ಕ್ಷಮಾ ಅಂತ ಹೆಸರು. ಕ್ಷಮಾ ಕ್ರೋಧಾದಿ ಅನುತ್ಥಿತಿ, ಜಗ್ಜಿರ್ತಾರೆ, ಒದರಾಡ್ತಿರ್ತಾರೆ, ಅವರು ಇವರಲ್ಲ, ಸುಮ್ಮನೆ ಕಾಮ ಕೆಡ್ತಾ ಇರ್ತಾರೆ. ಅವನೇ ಟೆನ್ಷನ್ ಮಾಡ್ಕೊಂಡ್ಬಿಟ್ರೆ ಏನಯ್ಯ ಬೇಗ ಮಾತಾಡೋ ಅಂತ ಹೇಳೋದು, ಹಿಡ ಶತಪ್ಪಬಹುದು, ಗಟೋಟ ಹಾಗೆಲ್ಲ ಮಾಡಿಬಿಟ್ರೆ ಇಪ್ಪ ಇವನು ಬೇರೆ ಜಗ್ಜಿನ ಹಾಕ್ತಾರೆ. ಗಿರೀಶ್ ಆಟಂಬರ್ ಇದ್ದಕ್ಕಾಗ ಬಿಟ್ಟುಬಿಡಿ ಅಂತ ಹೇಳಿಬಿಡ್ತಾರೆ. ಅವನು ಕಾಮ ಕೂತಿರ್ತಾರೆ, ಕೂಗುಲ ಕೆಡ್ತಾ ಇರ್ತಾರೆ. ಮನದಂಡನೆ ಹೇಳ್ಬೇಕಾದ್ರೆ ಕೂಗೋದು ಕಿಚ್ಚದ ಮಾಡೋದಿಲ್ಲ, ಅವನು ಕಾಮ ಹೇಳ್ತಾರೆ. ಕಿಶುದ್ಧ ಹ್ಯಾಂಗಡೆ ಅಂತ ಹೇಳ್ತಾನೆ ಹೊರತು ಅವ್ನು ಹೆಂಗ್ ಮಾಡಲಿ, ಹಾಗೆ ಮಾಡಿ ದೌತ್ರನ್ ಕೂತನ್ ಕಿರ್ಚಿಕೊಂಡೆಲ್ಲ ಮಾತಾಡಕ್ ಹೋಗೋದಿಲ್ಲ. ಯಾಕೆ ಕ್ಷಮ, ಇದನ್ನ ಗುಣ ಅಂತ ಕರೀತಾರೆ. ಇವತ್ತೆಷ್ಟೋ ಗುಣಗಳನ್ನು ಮನುಷ್ಯ ಅಪಾರ್ಥ ಮಾಡ್ಕೊಂಡು ಬಿಟ್ಟು, ವಿನಯ ಫಾರ್ ಎಕ್ಸಾಂಪಲ್, ವಿನಯ ಅಂತೀವಿ, ತುಂಬ ಜನ ವಿನಯನ ಅರ್ಥ ಮಾಡ್ಕೊಂಡೇ ಇಲ್ಲ, ದೈನ್ಯ ವಿನಯ ಅಂತ ತಿಳ್ಕೊಂಡ್ಬಿಡ್ತಾರೆ. ಅಯ್ಯೋ ಅಪ್ಪ ಅಂತ ಅಂಗಲಾಚಿದ್ರೆ ವಿನಯ ಅಲ್ಲ, ಅದು ದೈನ್ಯ ವೀಕ್ನೆಸ್. ಅದು ವಿನಯ ಅಂತ ಹೇಳಿದ್ರೆ ವೀಕ್ನೆಸ್ ಅಲ್ಲ, ಅದು ಒಳ್ಳೆ ಪಾಸಿಟಿವ್ ಕೂಡ. ಅದು ಒಳ್ಳೆ ಫಸ್ಟ್ ಕ್ಲಾಸ್ ಗೊತ್ತಿದೆ, ಮಹಾವೀರ ಅವನು, ಆದ್ರೆ ಒಳ್ಳೆ ರೀತಿ ನಡ್ಕೊಡ್ತಾನೆ, ಅದು ವಿನಯ ಹೊರತು ಅದು ಔದ್ಧತ್ಯ ಅಲ್ಲ. ದೈನ್ಯ ವಿನಯಗಳು ಭಾರಿ ಕೆಟ್ಟ ಪದಗಳು, ಎರಡು ಆಕ್ಚುಲಿ ಆಪೋಸಿಟ್ಸ್. ವಿನಯ ಭಾರಿ ಒಳ್ಳೆ ಪದವಾದ್ರೆ ದೈನ್ಯ ಭಾರಿ ಕೆಟ್ಟ ಪದ. ದೈನ್ಯ ಅಂದ್ರೆ ನೋಡಿದ್ರೆ ಪಾಪಿಷ್ಟ, ಏನ್ ಮೂರ್ಖ ಏನು, ಅಮ್ಮ ತಾಯಿ ಅಂತ ಕೇಳ್ತಾನಲ್ಲ ದೈನ್ಯ, ಅಮ್ಮ ತಾಯಿ ಅಂತ ಕೇಳಿದ ದೈನ್ಯ. ಪ್ರಶ್ನೆ ಹತ್ತ ಟಿಕೆಟ್ ಕೊಡಿ ಸಾರ್ ಅಂತ ಕೇಳ್ತಾ, ಅದು ದೈನ್ಯ ಅಲ್ಲ, ವಿನಯ. ಕಿತ್ಕೊಂಡ್ಬಿಟ್ರೆ ದೈನ್ಯ ತೋರಿಸ್ರೆ, ಕಿತ್ಕೊಂಡ್ಬಿಟ್ರೆ ಕಿಟಕಿ ಹಾಕೊಂಡ್ಬಿಟ್ರೆ ತಪ್ಪು. ವಿನಯ ಎಷ್ಟೇ ಅಧಿಕಾರಿಯಾಗಿದ್ರು ಕೂಡ ಕಂಡಕ್ಟರ್ ಕೆಲಸ ಟಿಕೆಟ್ ಕೊಡೋದಾದ ಮೇಲೆ ಅವ್ನು ನಾವು ಕೇಳ್ಬೇಕಾದ ನಮ್ಮ ಧರ್ಮ, ಅದು ಒಳ್ಳೆ ರೀತಿ ಕೇಳ್ತಾನೆ ಟಿಕೆಟ್ ಕೊಡಲ್ಲ ಅಂತ ಕೇಳಿದ್ರೆ ಅದೆಲ್ಲ ಸಾಧ್ಯ ಇಲ್ಲ. ಒಳ್ಳೆ ರೀತಿಯಲ್ಲಿ ಕೇಳಬೇಕು, ಅದಕ್ಕೆ ವಿನಯ ಅಂತಾರೆ ಹೊರತು ಟಿಕೆಟ್ ಇದೆ ಸಾರ್ ಸಾರ್ ಅಂತ ಕೇಳಿ ಹಚ್ಕೊಂಡೋಗಿ ನನ್ನ ದಯವಿಟ್ಟು ದುಡ್ಡಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಈ ದೈನ್ಯ ಇವೆಲ್ಲ ಸಾಧ್ಯ ಇಲ್ಲ. ಅದು ತುಂಬಾ ಶಬ್ದಗಳು ಕರಪ್ಟ್ ಆಗಿ ತೋರಿಸ್ಬಿಡೋದ್ರಿಂದ ಜನಕ್ಕೆ ಯಾವ್ದು ಗುಣ ಯಾವ್ದು ದೋಷ ಅಂತ ಗೊತ್ತೇ ಆಗೋದಿಲ್ಲ. ವಿನಯದಲ್ಲಿ ವಿಶ್ವಾಸ ಇರ್ತದೆ ಯಾವಾಗಲೂ ಕೂಡ, ವಿನಯದ ಹಿಂದೆ ಒಳ್ಳೆ ಸೆಲ್ಫ್ ಕಾನ್ಫಿಡೆನ್ಸ್ ಇರುತ್ತೆ, ವಿಶೇಷವಾದಂತಹ ತನ್ನ ಮೇಲೆ ಇರತಕ್ಕಂಥ ವಿಶ್ವಾಸ ಭಾರಿ ದೊಡ್ಡದು. ಅದಕ್ಕೆ ಪಾಸಿಟಿವ್ ಕ್ವಾಲಿಟಿ ಇರಬಹುದು, ದೈನ್ಯ ಒಂದು ವರ್ಷದಿಂದ ಕೆಲವು ಮಾಡಿಬಿಡತ್ತೆ. ಅದೇ ರೀತಿ ಕ್ಷಮೆ ಅನ್ನೋದು ಹಾಗೆ, ಇವತ್ತು ಭೀಮಸೇನನ್ನ ಕ್ಷಮೆ ನಿಜವಾದ ಕ್ಷಮೆ, ಧರ್ಮರಾಜ ಕ್ಷಮೆ ಕ್ಷಮೆಯಲ್ಲ, ಸುಮಕುಪೂರ್ಣ ಧರ್ಮರಾಜ. ಯಾಕೆ ತಪ್ಪ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಮಾತಾಡೋದೇ ಇಲ್ಲ, ಆತನಿಗೆ ಯೂಜ್ ಆಡಿಬಿಟ್ಟಿದ್ದಾರೆ, ಅದನ್ನ ವಾಯ್ಸೇ ಇಲ್ಲ ಆತನಿಗೆ, ಅದು ಕ್ಷಮೆ ಅಲ್ಲ. ವಾಯ್ಸ್ ಇಲ್ಲ ಅದನ್ನೇ ಕ್ಷಮೆ ಇಲ್ಲ, ಭೀಮಸೇನ ತಪ್ಪೇ ಮಾಡಿಲ್ಲ, ಆದರೆ ಮುಂದೆ ಪ್ರಸಂಗ ಬರಲಿ ಅಂತ ಹೇಳಿಬಿಟ್ಟು ವ್ಯವಸ್ಥಿತವಾಗಿ ಕಾಯ್ತಾನಲ್ಲ. ಕೃಷ್ಣನ ಮಾತಿನಂತೆ ನಡಿಬೇಕು, ನಾವು ಭಗವಂತನ ಆದೇಶದಂತೆ ನಡಿಬೇಕು ಅನ್ನೋ ಮಾತಿಗೋಸ್ಕರ ಮಾಡ್ತಾನೋ, ಅದು ಭಾರಿ ದುಡ್ಡು. ಕೋರ್ಟ್ ಕೇಸ್ ಏನೋ ಡಿಸೈಡ್ ಮಾಡ್ತಾ ತಗೊಳಕ್ ಹೋದ, ಅದು ಮನೆ ಬಿಡ್ತಾ ಇಲ್ಲ, ಗುಂಡಗಿರಿ ಮಾಡಾಗಿಲ್ಲ, ಮತ್ತೆ ಕೋರ್ಟಿಗೆ ಕೇಳೋ ಬಿಡ್ತಾ ಇಲ್ಲ ಅವನು. ಅಷ್ಟೇ, ಇವನೇ ಕಿತ್ತಾಕ್ಲಿಕ್ಕೆ ಹೋದ್ರೆ ಯಥಾ ಪ್ರಭಾತಿ ಕೇಸ್ ಕಟ್ಟಿನ ಆಗುತ್ತೆ, ಇವನು ನಾನು ಅವನು ಅವನಲ್ಲಿ ಇವನು ಸರಿಯಾಗ ಮತ್ತೆ ಹೇಳಿತು ಬಂದ ಟಿಕೆಟ್ ಮಾಡಿ ಸರಿ ಮಾಡಲಿಲ್ಲ ಮತ್ತೆ ಕೇಳಬೇಕು ಮಾಡ್ತಾ ಇಲ್ಲ ಅವನು ಮಾಡಿಸಿ ಅಂತೆ. ಅಷ್ಟೇ, ಇವನೇ ಕ್ಷಮೆ ಅಂತಾರೆ ಹೊರತು ವೈಯಕ್ತಿಕವಾದಂತಹ ಕ್ರೋಧಕ್ಕೆ ವಶನಾಗದಿರುವಿಕೆ ಭಾರಿ ದೊಡ್ಡ ಗುಣ. ಕ್ಷಾಂತಿ ಹಿ ಅಂತ ಹೆಸರು ಅವನಿಗೆ. ಆರ್ಜವಂ ಮುಂದಿನ ಗುಣ ಆರ್ಜವಂ. ಆರ್ಜವ ಅಂದ್ರೆ ಏನು? ರುಜೋಹೋಭಾವ ಆರ್ಜವಂ, ರುಜುತನ ಅಂತ ಹೆಸರು ಅವನಿಗೆ. ರುಜೋಹೋಭಾವ ಆರ್ಜವ ರುಜುತನ. ರುಜುತನ ಅಂದ್ರೆ ಏನು? ಇವತ್ತು ರುಜುಗಳು ಅಂತ ಒಂದು ಗುಂಪೇ ಇದೆ. ರುಜುಗಳು ಅಂತ ಅನಾಧಿಕಾರತಃ ಸರ್ವದೋಷಹೀನಾ ಗುಣಾಧಿಕಾ ಬ್ರಹ್ಮದೇವರು ಭೀಮಸೇನ ಹನುಮಂತ ಇವರೆಲ್ಲ ಯಾರಿವರು? ರುಜುಗಳು ಅಂತ ಹೆಸರವರು. ಆ ರುಜುಗಳ ಡೆಫಿನೇಷನ್ ಬೇರೆ. ಅವರೆಂಥವರು ಅಂದ್ರೆ ಯಾವ ಕಾಲಕ್ಕೂ ಒಂದು ತಪ್ಪನ್ನು ಮಾಡದೇ ಇಲ್ಲ ಅವರು. ಅನಾಧಿಕಾಲತಃ ಸರ್ವದೋಷಹೀನಾ ಗುಣಾಧಿಕಾ. ಒಂದು ದಿವಸಕ್ಕೆ ನಾವು ಸಾವಿರ ತಪ್ಪು ಮಾಡ್ತೇವೆ ಹೇಳ್ತೇವೆ, ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮಯ. ಒಂದು ದಿವಸ ಸಾವಿರ ತಪ್ಪು ಮಾಡ್ತೇವೆ ಅಂತ. ಅವರು ಸಾವಿರಾರು ಗುಣಗಳು ಒಂದು ತಪ್ಪು ಮಾಡೋದಿಲ್ಲ. ಆ ಕ್ಲಾಸ್ ಆಫ್ ಜೀವನೇ ಬೇರೆಯವರು. ಅವರು ಉಳಿದವರು ಟ್ಯಾಚ್ ಮಾಡಕ್ ಆಗೋದೇ ಇಲ್ಲ, ಅಷ್ಟು ಮೇಲೆ ಇರ್ತಾರ. ಆ ವಿಷಯದಲ್ಲಿ ಹೇಳ್ತಾ ಇಲ್ಲ, ಅವ್ರು ತುಂಬಾ ಮೇಲಿನ ಕ್ಲಾಸ್ನವರು. ಈ ರಾಜ್ಯವ ಅಂದ್ರೆ ಏನು ಅಂದ್ರೆ ರುಜುವಾಗಿರುವಿಕೆ, ಸ್ಟ್ರೇಟ್ ಫಾರ್ವರ್ಡ್ ಅಂತ ಉಪಯೋಗಿಸ್ತಾರೆ ನೋಡಿ, ಆ ಥರ ಸ್ಟ್ರೇಟ್ ಫಾರ್ವರ್ಡ್ನೆಸ್ ಅಂತ ಕರೀತಾರಲ್ಲ, ಅದನ್ನು ಹೇಳ್ತಾ ಇದ್ದಾರೆ ಭಗವಂತ. ರುಜುಗ ಆಪೋಸಿಟ್ ರುಜುರೇಖೆ ವಕ್ರರೇಖೆ, ವಕ್ರವಾಗಿಲ್ಲದಿರುವಿಕೆ ಅಂತ ಅರ್ಥ. ಆಚಾರ್ಯರು ಟೆಕ್ನಿಕಲಿ ಡಿಫೈನ್ ಮಾಡ್ತಾರೆ, ಮನೋವಾಕ್ ಕರ್ಮಣಾಂ ಅವೈಪರೀತ್ಯಂ, ಅದು ಡೆಫಿನೇಷನ್. ಮನೋವಾಕ್ಕಾಯ ಕರ್ಮಣಾಂ ಅವೈಪರೀತ್ಯಂ ಅಂದ್ರೆ ಮನಸ್ಸು, ಮಾತು ಮತ್ತು ಕೃತಿ ಮೂರರಲ್ಲೂ ಕೂಡ ಒಂದೇ ಆಗಿರುವಿಕೆ ಅಂತ ಅರ್ಥ. ಏನ್ ಮನಸ್ಸಲ್ಲಿದೆಯೋ ಅದನ್ನೇ ಮಾತಾಡ್ತಾನೆ. ಕೆಲವರು ಇರ್ತಾರೆ ಮನಸ್ಸಲ್ಲೊಂದು ಬಾಯಲ್ಲೊಂದು ಅಂತೇಳಿ, ಸಾರ ಮತ್ತೆ ಒಳಗಡೆ ಪಾಪಿಷ್ಟ ಬೇಗ ಹೋಗುತ್ತ ಒಳಗಡೆ ಮೇಲೆ ಸಾರದ ಕೈ ಮುಗಿದಿರ್ತಾರೆ, ಒಳಗಡೆ ಇಲ್ಲೇ ಇಲ್ಲ. ಅದು ಮಾತುಗಳಿಗೆ ಸಂಬಂಧನೇ ಇಲ್ಲ. ನಿಜವಾದ ಅರ್ಥದಲ್ಲಿ ಬೈತಾರೆ, ಒಳಗೆ ದ್ವೇಷ ಇಲ್ಲ, ಅದೆಲ್ಲ ಅಲ್ಲ. ನಿಜವಾದ ಅರ್ಥ ಮನಸ್ಸಲ್ಲಿ ಏನಿದೆಯೋ ಬರ್ತೇನೆ ಬರ್ತೇನೆ ಅಂತ ಅಷ್ಟೇ ಅರ್ಥ. ಬರ್ತೇವೆ, ಓ ಬಂದೇ ಬರ್ತೇನೆ ಎಂಬುದು. ಇವನತ್ತೆ ಯಾರು ಹೋಗ್ತಾರೆ ಅಂತ ಮನಸ್ಸನ್ನು ಅನ್ಕೋತಿರು, ಎಂಬತ್ತಿನ ಹೋಗೋದಿಲ್ಲ ಮನಸ್ಸನ್ನು ಅನ್ಕೋ, ಬಂದೇ ಬರ್ತೇನೆ ಅಂತ ಬಾಯಿಲ್ಲ ಅನ್ನೋದು, ಮೋಸ ಆಗುವುದು. ಅದನ್ನು ಮಾಡೋದಿಲ್ಲ. ಅದು ಮನಸ್ಸಲ್ಲೇ ಒಂದೇ, ಮಾತಿನಲ್ಲೂ ಒಂದೇ. ಇನ್ನು ಮನಸ್ಸು ಮಾತು ಒಂದೇ, ಕೆಲವರಿಗೆ ಕೃತಿಯಲ್ಲಿಲ್ಲೇ ಇಲ್ಲ. ಬರ್ತಿರ್ದಾಗ ನಾನು ಹೇಳಿದ್ದ ಅಂತ ಕೇಳೋದು, ಅದೇ ದೇವರ ಹೇಳಿದ್ನ ನನಗೆ ನೆನಪೇ ಇಲ್ವಲ್ಲ ನಾನು ಹಂಗೆಲ್ಲ ಹೇಳಿದ್ನ ಇರ್ಬೋದು ಬಿಡಿ, ನಂಗೆ ಜ್ಞಾಪಕ ಇಲ್ಲ ಅಂತ ಹೇಳೋದು, ಅವಾಯ್ಡ್ ಮಾಡೋದು, ಇದನ್ನ ಇನ್ನೂ ಜ್ಞಾಪಿಸಬೇಕಾಗಿತ್ತು ಅಂತ ಮತ್ತೆ ಕೇಳೋದು, ಒಟ್ಟು ತನ್ನ ವೀಕ್ನೆಸ್ ಮುಚ್ಚಿಕೊಳ್ಳೋದು ಟ್ರೈ ಮಾಡ್ತಾನೆ, ಅದು ಪ್ರಯೋಜನ ಇದೆ. ಅದಕ್ಕೆ ಹೇಳ್ತಾರೆ ಮನಸ್ಸಿನಲ್ಲಿ ಮಾತಿನಲ್ಲಿ ಕೃತಿಯಲ್ಲಿ ಒಂದೇ ರೀತಿ ಇದ್ರೆ ಅವನನ್ನ ರುಜು ಅಂತ ಕರೀತಾರೆ. ಸುಭಾಷಿತದಲ್ಲಿ ಹೇಳ್ತಾರೆ ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಾಂ. ಮನಸ್ಸಿನಲ್ಲೂ ಒಂದೇ ವಿಚಾರ, ಮಾತಿನಲ್ಲೂ ಅದೇ ವಿಚಾರ, ಅದೇ ನಡತೆಯಲ್ಲೂ ಅದೇ ವಿಚಾರ ಇದ್ರೆ ನೋಡಿ ಸುಳ್ಳು ಹೇಳೋದಿಲ್ಲ, ಹೇಳ್ತೇನೆ ನಿಷ್ಠುರವಾದಿ ಬೇಕಾದ್ರೆ ನಿಷ್ಠುರವಾದಿ, ಆದರೆ ಸುಳ್ಳು ಮಾತ್ರ ಹೇಳೋದಕ್ಕೆ ತಯಾರಿ. ದುಷ್ಟು ಹಾಗಲ್ಲ, ಮನಸ್ಸಲ್ಲಿರೋದೇ ಒಂದು, ಬಾಯಲ್ಲಿ ಆಡೋದೇ ಒಂದು, ಮಾಡೋದೇ ಮತ್ತೊಂದು, ಮತ್ತೆ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಮನಸ್ಸಿಂದ ಇರೋದಕ್ಕೂ ಅವ್ರು ಆಗ್ಲೇ ಆಮೇಲೆ ಮಾಡೋದಲ್ಲ, ಮತ್ತೆ ಆಗ್ಲೇ ತೀರ್ಮಾನ ಮಾಡಿಬಿಡ್ತಾನೆ ಆಗ್ಲೇ. ನಾನು ಹೇಳ್ತೇನೆ ಮಾಡೋದು ಬೇರೆನೆ, ಈಗ ಹೇಳ್ತೇನೆ ಮಾಡೋದು ಬೇರೆನೆ, ಕೊಡ್ತೀನಿ ಅಂತ ಹೇಳ್ತಾನೆ, ಕೊಡೋದಿಲ್ಲ ಅಂತ ಮನಸ್ಸಲ್ಲಿ ಇಟ್ಕೊಂಡೇ ಇರ್ತಾನೆ. ಸಾರಿ ಅಂತಾನೆ ಒಳಗಡೆ ಮನಸ್ಸಿಲ್ಲ, ಸದ್ಯ ಕೆಲಸ ಆದ್ರೂ ಸಾಕು ಅಷ್ಟೇ ಹೊರತು ಮತ್ತೇನು ಇಲ್ಲವೇ ಇಲ್ಲ. ಈ ಭಾವನೆ ಬಂತು ಅಂದ್ರೆ ಎಂದೂ ಬಲಿಷ್ಠ ಜ್ಞಾನ ಸಾಧನೆಗೆ ಅರ್ಹನಾಗೋದಿಲ್ಲ. ಇದು ಇಂಪಾರ್ಟೆಂಟ್. ಈ ಲೋಕದಲ್ಲಿ ಏನಾಗ್ತಾನೆ ಅಂತ ಈಗ ಹೇಳ್ತಾರೆ, ಇವತ್ತು ಈ ರೀತಿ ಮಾಡಿದ್ರೆ ಬದುಕೋದು ಸಾರ್ ಅಂತ ಹೇಳ್ತಾರೆ ಎಷ್ಟೋ ಜನಗಳು. ಈ ರೀತಿ ಮಾಡಿದ್ರೆ ಬದುಕಲು ಬರ್ತದೆ, ಬದುಕಲು ಬರೋದೇ ಇಲ್ಲ. ಇಲ್ಲಿ ಬದುಕೋದಲ್ಲ, ನಾವು ಜ್ಞಾನ ಕಾರ್ಯದಲ್ಲಿ ಸಾಧನೆ ಮಾಡಬೇಕು. ಇವತ್ತು ದೊಡ್ಡದಾದ ಗುರಿ ನಮ್ಮ ಮುಂದೆ ಇದೆ, ದಾರಿ ಯಾವುದಯ್ಯ ವೈಕುಂಠಕ್ಕೆ ಅನ್ನೋ ಗುರಿ ನಮ್ಮ ಮುಂದೆ ಇದೆ, ಅದನ್ನು ತಲುಪಬೇಕು ಅಂತಿದ್ರೆ ಈ ರೀತಿ ಇದ್ರೆ ಮಾಡಕ್ ಸಾಧ್ಯ ಇಲ್ಲ. ಈಗ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಬಹಳ ಅಮೂಲ್ಯವಾದ ಪದ ಆರ್ಜ್ಯದ ಮೃಜುತ್ವ. ಇನ್ಕಾರ ಆಗೋದಿಲ್ಲ ಹೋದಲ್ಲ ಆಗೋದಿಲ್ಲ ಅಂತ ಹೇಳಿ ಏನು ತಪ್ಪಲ್ಲ, ನಾನು ಡಿಸ್ಕ್ರೈಡ್ ಮಾಡಿದ್ದು ಮೋಸ ಮಾಡಿಬಿಡ್ತೇನೆ, ನಾನು ಮಾಡ್ತೇನೆ ಅಂತ ಹೇಳಿ ಆಮೇಲೆ ಕೇಳಿದ್ರೆ ನನ್ನ ಕಾಲ ಆಗೋದಿಲ್ಲ. ಆಮೇಲೆ ಎಷ್ಟು ಮೋಸ ಗೊತ್ತಾದ್ರಿಂದ, ಎಷ್ಟು ಜನಕ್ಕೆ ತೊಂದರೆ ಆಗುತ್ತದ್ರಿಂದ, ಎಷ್ಟು ಆಕೃತಿ ರೀತಿ ಮಾಡೋದುಂಟು, ಏ ಯೋಚನೆ ಮಾಡಿ ನಾನು ವಾಸಿ ಮಾಡ್ತೇನೆ ಅಂತ, ಆದ್ರೆ ಟೈಮ್ ಮೂಮೆಂಟಲ್ಲಿ ಬೇರೆ ಕರ್ಕೊಂಡು ಹೋಗೋ ವಾಸಿ ಅಂತ ಆಗ ಹೋಗೋ ಚಾನ್ಸ್ ಇಲ್ಲ ಅವ್ರ ಹತ್ರಪ್ಪ. ಮೊದಲೇ ಹೇಳಿಬಿಟ್ಟಿದ್ರೆ ಎಷ್ಟು ಅನುಕೂಲ ಆಗ್ತಾ ಇತ್ತು. ತುಂಬಾ ತಪ್ಪಾಗುತ್ತೆ, ಇದನ್ನು ಎಷ್ಟೋ ಜನ ಸಾಯ್ತಾರೆ, ನೂರಾರು ಜನಗಳ ಸಾವಿಗಿಂತ ಮಾತು ಕಾರಣವಾಗ್ತದೆ. ಇದಕ್ಕಿಂತ ಊಟಕ್ಕೆ ಹೇಳಿರೋದು 12 ಇವತ್ತು ಬಂದ್ಬಿಟ್ರೆ ನೀವು ಹೇಳೋ ಮರ್ತುಬಿಟ್ಟೆ, ಅದು ಮುಂದಿನ ತಿಂಗಳು ಬರಬೇಕಾಗಿತ್ತು ಅಂತ ಕೇಳಿದ್ರೆ ಮನೆಯಲ್ಲಿ ಲಾಟ್ರಿ ಹೊಡಿಬೇಕು, ಹುತಿಯರಾಗಬೇಕು ಮತ್ತೆ ಅದು ಅತ್ಯುತ್ತಮ ದೂರದ ಬಂದು ಒಂದು ಕತೆ ಮುಗಿದು ಎಷ್ಟು ಅನ್ಯಾಯ ಆಗ್ತದೆ. ಮೊದಲು ಎಲ್ಲರೂ ತಿಳಿಸ್ಬೇಕು, ಮೊದಲನೇದಾಗಿ ತಾನು ಆಗಲೇ ಇದ್ರೆ ಆಗೋದಿಲ್ಲ, ಸ್ವಲ್ಪ ಬೇಜಾರಾಗುತ್ತೆ ಆಗೋದಿಲ್ಲ ಅಂದ್ಬಿಟ್ರೆ ತಪ್ಪಲ್ಲ, ಆದರೆ ಸುಳ್ಳು ಹೇಳಿ ಆಮೇಲೆ ಬೇಜಾರು ಮಾಡೋದಕ್ಕಿಂತ ಎಷ್ಟೋ ವಾಸಿ. ಸುಳ್ಳು ಹೇಳಿ ದೇಶ ಬೇಜಾರು ಮಾಡೋದಕ್ಕಿಂತ ಆಗಿಲ್ಲ ಅಂತ ಹೇಳೋದು ಭಾರಿ ಒಳ್ಳೇದು. ಆಗಲಿ ಅಂತ ಹೇಳ್ಬಿಡ್ತಾನೆ ಪಾಪ, ಆಗ ಆಗುತ್ತೆ ಅನ್ಕೊಂಡಿರ್ತಾನೆ ಹೇಳ್ಬಿಡ್ತಾರೆ, ಆಮೇಲೆ ಆಗೋದಿಲ್ಲ ತಕ್ಷಣ ಹೇಳ್ಬಿಟ್ರೆ ಅನ್ಕೊಂಡಿದ್ದೆ ಆಗಲಿಲ್ಲ, ಅದು ತಪ್ಪಲ್ಲ, ಅದು ವೀಕ್ನೆಸ್ ಪಾಪ. ಅವನು ಮಾಡುತ್ತೆ ಅಂತ ಅನ್ಕೊಂಡು ಮಾಡ್ಲಿಕ್ಕೆ ಆಗಲಿಲ್ಲ ತಪ್ಪಲ್ಲ, ಆದ್ರೆ ಅವನು ಡೆಲಿಬರೇಟೇ ಮೋಸ ಮಾಡ್ತಾನೆ ಅದು ಭಾರಿ ತಪ್ಪು. ಮೊದಲನೇದು ಪ್ರಾಮಾಣಿಕತೆ, ಎರಡನೇದು ದೌರ್ಬಲ್ಯ, ಮೂರನೇದು ಮೋಸ. ಇವತ್ತು ಮೋಸದ ರೀತಿಯಲ್ಲಿ ಆಶ್ವಾಸನೆ ಕೊಡೋ ಜನಗಳೇ ಜಾಸ್ತಿ. ಆ ಕಾಲಕ್ಕೆ ಯಾಕೆ ಕೊಡ್ತಾರೆ ಗೊತ್ತಾ, ಏನು ಎಲ್ಲದಕ್ಕೂ ಹೋಗ್ತಾರೆ, ಎಷ್ಟು ಕೆಪಾಸಿಟಿ ಇರಬೇಕು ಅವ್ರಿಗೆ ಅಂತ ಹೇಳಿಬಿಟ್ಟು ನಾಷ್ಟನ ಮಧ್ಯೆ ಮಾತಾಡಿದಾಗ, ಏ ಭಾರಿ ದೊಡ್ಡ ವ್ಯಕ್ತಿ ಈತ, ಏನು ಕೇಳಿದ್ರು ನಾನು ಮಾಡ್ತೇನೆ ನಾನು ಮಾಡ್ತೇನೆ ನಾನು ಮಾಡ್ತೇನೆ, ಅಬ್ಬಾ ರಿಯಲಿ ವಂಡರ್ಫುಲ್ ಫಿಗರ್ ಅಂತ ತಿಳ್ಕೊಂಡ್ಬಿಡ್ತಾನೆ. ಅದು ನೋಡಿದ್ರೆ ತೀರಾ ವಂಡರ್ಫುಲ್ ಅಂತ ಆಮೇಲೆ ಗೊತ್ತಾಗುತ್ತೆ, ಬರೀ ವಂಡರ್ಫುಲ್ ಕೈ ಕೊಟ್ಟಾಗ ತೀರಾ ವಂಡರ್ಫುಲ್ ಅಂತಾಗ, ಅದು ತಪ್ಪದು. ಆಗೋ ಇದನ್ನು ಆಗೋದಿಲ್ಲ ಅಂತ ಹೇಳಿದ್ರೆ ಏನು ತಪ್ಪಲ್ಲ, ಅವನು ಯೋಗ್ಯತೆ ಇರೋದು ಅಷ್ಟು ಪಾಪ. ಯಾಕೆ ಹೇಳಬೇಕು, ಕಪಿಗಳು ನೋಡಿ ಏನ್ ಮಾಡಿದ್ರು, ಸಮುದ್ರ ಹಾರಬೇಕಾಗಿದೆ ಅದೇ ತಮ್ಮ ಕೈಲಿ ಹಾರಕ್ಕಾಗೋದಿಲ್ಲ, ನೀರು ಯೋಜನೆ ಹಾರಬೇಕು ನಮ್ಮ ಕೈಲಿ ಸಾಧ್ಯ ಇಲ್ಲ. ಎಷ್ಟು ಆನೆ ಇದ್ರು ಕೈ ಸಾಧ್ಯ ಬಿದ್ರೆ ಸೀತಾ ಹುಡುಗ ಇದನ್ನು ಹುಡುಕ ಕೊಡ್ಬೇಕಾಗುತ್ತೆ, ಇವತ್ತೆ ಸೀತಾಕರ ಹುಡುಗ ಬಿಟ್ಟು ಇವರಿಂದ ಒಬ್ಬರು ಹುಡುಕ ಕೊಡ್ಬೇಕಾಗ್ತಿ, ಅವೆಲ್ಲ ಸರಿಯಲ್ಲ. ತುಂಬಾ ಜನ ಇಂಥ ಕೆಲಸ ಮಾಡೋದ್ರಿಂದ ಎಷ್ಟೋ ದೊಡ್ಡ ಕೆಲಸ ಹಾಳಾಗೋಗ್ಬಿಡುತ್ತೆ, ಬಹಳ ಶ್ರೇಷ್ಠವಾದ ಕಾರ್ಯಗಳನ್ನ ತೀರಾ ತಮ್ಮ ಪ್ರತಿಷ್ಠೆಗೋಸ್ಕರ ಹಾಳು ಮಾಡ್ಕೊಂಡ್ಬಿಡ್ತಾರೆ. ತನ್ನಲ್ಲಿರ್ತಕ್ಕಂಥ ಪ್ರಾಮಾಣಿಕತೆಯನ್ನ ಜನ ಮಿಸ್ಯೂಸ್ ಮಾಡಿಕೊಳ್ಳೋ ರೀತಿಯಲ್ಲಿ ತಾನು ಬದುಕ್ತಾನಲ್ಲ, ಏನ್ ಪ್ರಯೋಜನ, ಹಾಗೆ ಮಾಡಬಾರ್ದು. ಮಾಡ್ತೇನೆ ಆ ಟೆಲಿಕಾಸ್ಟ್ ಮಾಡಬೇಕು, ತಾವು ಎಷ್ಟೋ ದೊಡ್ಡ ಜನ ಏನೋ ಹೇಳ್ಬಿಡ್ತಾರೆ ಆಗೋದಿಲ್ಲ, ಆಗ ಯೋಚನೆ ಮಾಡ್ತಾನೆ ನಾನು ಮಾತು ಗೊತ್ತಾಗಿದೆ ಈಗ ಆಗೋದನ್ನ ಭಾರಿ ತಪ್ಪಾಗುತ್ತೆ ಅಂತ ಹೇಳಿ ಏನ್ ಮಾಡ್ತಾನೆ ಗೊತ್ತೇನು, ಯಾವುದೇ ರೀತಿ ಕೆಲಸ ಮುಚ್ಚಿಬಿಡ್ತಾನೆ, ಆಮೇಲೆ ಗೊತ್ತಾಗುತ್ತೆ ತಂದು ಲಾಸ್ ಮಾಡ್ಕೊಂಡು ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ತಾನು ಲಾಸ್ ಮಾಡ್ಕೊಂಡಿದ್ದಾನೆ ಪಾಪ. ಅದು ಮಾತು ಕೊಟ್ಟು ನಡೆಸಬೇಕು ಅಂತ ಅವಾಗ ಏನಾಗುತ್ತೆ ಇವರಿಗೆ ಗೌರವ ಜಾಸ್ತಿ ಆಗುತ್ತೆ. ಇನ್ನು ಕೂಡ ಎಷ್ಟು ಪುಣ್ಯಾತ್ಮ ಇವನು, ತನ್ನ ಕೈಲಿ ಆಗಲಿಲ್ಲ ಆಗಲಿಲ್ಲ ಅಂತ ಹೇಳಿ ಕೈ ಬಿಡ್ಲಕ್ಕೆ ಹೋಗಲಿಲ್ಲ ಪಾಪ, ಬೇರೆ ಸಮೂಹ ಕೊಟ್ಟು ಸಾಲದು ಪ್ರಾಬ್ಲಮ್, ಆ ಭಾವನೆ ಇರಬೇಕು. ಅದಕ್ಕೆ ಸಾಧನೆ ಅಂತ ಕರೀತಾರೆ. ಈ ಗುಣ ಯಾರಿಗಿಲ್ಲ ಅವರೆಂದೂ ದೇವರನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಅಪ್ಲಿಕೇಶನ್ ಅಲ್ಲಿಗೆ ಈಗ ನಮಗೇನು ಸಣ್ಣ ಪುಟ್ಟ ತಪ್ಪು ಕಂಡಕ್ಕೆ ಕಾಣುತ್ತೆ, ನಾನು ಮಿಸ್ ಮಾಡ್ಕೊಳ್ಳೋದಲ್ಲಿ ಅಲ್ಲಿ ಮಿಸ್ ಮಾಡ್ಕೋತೇವೆ. ಎಷ್ಟೋ ಸ್ವಲ್ಪ ವಿದ್ಯಾರ್ಥಿ ಒಂದೆರಡು ತಪ್ಪು ಮಾಡಿಬಿಡ್ತಾನೆ ಪರೀಕ್ಷೆಯಲ್ಲಿ ಅಷ್ಟೇನೆ, ಮಾರ್ಕ್ಸ್ ಒಂದೆರಡು ಕಡಿಮೆ ಆಗಿರುತ್ತೆ ಒಟ್ಟಿನಲ್ಲಿ, ಯಾವುದೋ ಸಿಕ್ಸ್ ಸಿಗೋದಿಲ್ಲ ಅದರಿಂದಾಗಿ ಅವನ ಕೆರಿಯರೇ ಪೂರ್ತಿ ಹಿಂದೆ ಹೋಗ್ಬಿಡುತ್ತೆ. ಒಂದೆರಡು ಮಾರ್ಕ್ ಅವ್ನ ಲೈಫನ್ನೇ ಚೇಂಜ್ ಮಾಡಿಬಿಡ್ಬೋದು, ಆ ಕೆಲಸನೇ ಸಿಗೋದಿಲ್ಲ ಅವನಿಗೆ, ಪರ್ಮನೆಂಟ್ ಕಳ್ಕೊಂಡ್ಬಿಡುತ್ತೆ. ಈ ಮಾತು ಅರ್ಥವಾದರೆ ನಾವು ಯಾವುದನ್ನು ಲೈಟಾಗಿ ತಗೊಳ್ಳೋದಕ್ಕೆ ಹೋಗಬಾರದು, ಗಂಭೀರವಾಗಿ ಯೋಚನೆ ಮಾಡ್ತಾ ನಮ್ಮ ಗುರಿ ದೇವರನ್ನು ತಲುಪಬೇಕು ಅಂತ ಇದೆ, ಅಪರೋಕ್ಷವಾಗಿ ದೇವರನ್ನು ಕಾಣಬೇಕು ಅಂತಿದೆ, ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತಿದೆ. ಆದ್ದರಿಂದ ಎಲ್ಲ ರೀತಿ ಪ್ರಯತ್ನ ಮಾಡಿ ಮುಂದೆ ಹೋಗಬೇಕು. ಅದನ್ನೇ ಆರ್ಜವ ಅಂತ ಕರೆದು, ಶಾಂತಿ ಹಿ ಆರ್ಜವಂ ಆಚಾರ್ಯೋಪಾಸನಂ ಶೌಚಂ. ಮುಂದಿನ ಮಾತು ಆಚಾರ್ಯೋಪಾಸನಂ, ಬಹಳ ಅಪೂರ್ವವಾದ ಮಾತದು. ಆಚಾರ್ಯರನ್ನ ಗುರುಗಳನ್ನ ಆರಾಧನೆ ಮಾಡತಕ್ಕಂಥ ಸ್ವಭಾವ ಇದು, ಬಹಳ ದೊಡ್ಡ ಗುಣ ವೇದಾಂತದಲ್ಲಿ. ತತ್ವಜ್ಞಾನದಲ್ಲಿ ಗುರುಗಳಿಗೆ ಭಾರಿ ಗೌರವ ಕೊಡಬೇಕು ಅನ್ನೋ ಮಾತು ಬರುತ್ತೆ. ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅನ್ನೋ ಮಾತು ಬರುತ್ತೆ. ಈ ಮಾತು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾದ ಮಾತು. ಇವತ್ತಿನ ದಿವಸ ತುಂಬಾ ಕೆಟ್ಟ ಹೋಗ್ತಕ್ಕಂಥ ಪದ ಆಗಿಬಿಟ್ಟಿದೆ. ಆಚಾರ್ಯ ಉಪಾಸನ ಎಲ್ಲಿಯವರು ಕೆಲಸ ಆಗೋವರೆಗೂ ಆಜ್ಞೆ ಕೊಂಡ್ಬಿಡ್ತಾರೆ. ಕೆಲಸ ಆಗೋರು ಉಪಾಸನೆ ಎಲ್ಲ, ಆಜ್ಞೆಯೂ ಕೂಡ ಗೌರವ ಕೊಡಬೇಕು. ಇವತ್ತು ಎಷ್ಟೋ ಜನ ಐಎಎಸ್ ಅಧಿಕಾರಿ ಆಗಿರ್ತಾನೆ ಪಾಪ, ಎಷ್ಟೋ ಸತ್ತು ಮುಖ್ಯಮಂತ್ರಿನೇ ಆಗಿಬಿಟ್ಟಿರಬಹುದು. ಒಂದನೇ ಕ್ಲಾಸಿಗೆ ಪಾಠ ಹೇಳಿದ ಮೇಷ್ಟ್ರಿ ಬರ್ತಾನೆ, ಸಾರ್ ತೆಜ್ಜಿಂತರು ಅಂತವರು ಇದ್ದಾರೆ ಅಕ್ಷಯ. ಅಂತವತ್ತಲ್ಲಿ ಸಾರ್ ಒಂದನೇ ಕ್ಲಾಸಿಗೆ ಪಾಠ ಹೇಳಿದ್ರೆ ಅದು ಬರೀ ಪಾಠ ಹೇಳಿರೋದಿಲ್ಲ, ಕಿವಿಗೆರೆ ಹಿಂಡಿರ್ತಾನೆ ಒಂದ್ಸಲ, ನಲ್ಲಿ ಗೆಟೋಟ ಬಂದಿರ್ತಾನೆ, ಅದೆಲ್ಲ ಮರ್ತು ಬಿಡ್ತಾನೆ. ಆಗ ಮೇಷ್ಟ್ ಪಾಠ ಮಾಡಿದವನು ಈ ಗುಣ ಇದೆಯಲ್ಲ, ಭಾರಿ ದೊಡ್ಡದವನು, ಅವನಿಂದ ತುಂಬಾ ಹೋಗಿದ್ದಾನೆ ಈಗಾಗಲೇನೆ. ಅಂತವ್ರನ್ನ ಸಾವಿರ ಅಪಾಯಿಂಟ್ ಮಾಡಬಲ್ಲ, ಬೇಕಾದ್ರೆ ಆ ಸ್ಥಿತಿಯಲ್ಲಿದ್ದಾರೆ. ಇಷ್ಟಾದ್ರೂ ಆಗಿದ್ದಾರೆ ಹೇಳ್ಕೊಂಡ್ರೆ ಸುಳ್ಳು ಅಲ್ಲ. ಈ ಗೌರವಿಸುವ ಗುಣ ಇದೆಯಲ್ಲ, ಅದು ಭಾರಿ ದೊಡ್ಡ ಗುಣ. ಯಾವನ್ನ ಎಂದು ಮನುಷ್ಯ ಅಳವಡಿಸಿಕೊಡೋದಿಲ್ಲ, ಅವನು ಎಂದೂ ಕೂಡ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ತುಂಬಾ ಕೆಟ್ಟ ಭಾವನೆಗಳುಂಟು. ವಾಮಾಚಾರದಲ್ಲಿ ಹಾಗುಂಟು, ಅವನು ಓದ್ತಾನಲ್ಲ ಗುರುಗಳತ್ತ ಚೆನ್ನಾಗಿ ಏನೇನೋ ಹೇಳಿ ಮಾಡಿ ಓದ್ಬಿಡ್ತಾನೆ, ಆಮೇಲೆ ಏನ್ ಮಾಡ್ತಾನೆ ಗೊತ್ತೇನು? ಗುರುಗಳಿಂದ ಏನೋ ವಿದ್ಯೆ ಒಳ್ಳೆ ವಿದ್ಯೆ ದೇವರಾಣಿ ಕಲಿಯೋದಿಲ್ಲ ಅವನು. ಯಾರನ್ನ ಕಲ್ಲು ಮಾಡೋದು, ಉಪ್ಪು ಕೈಗಾರಿಕೆ ಎಣ್ಣೆ ಕಲ್ತಿರ್ತಾನೆ, ಅದು ಪ್ರಯೋಗ ಹೆಂಗೇನ್ ಮಾಡ್ತಾನೆ ಗೊತ್ತಾ? ಅವನು ಫಸ್ಟ್ ಗುರುಗಳ ಮೇಲೆ ಮಾಡ್ತಾನೆ, ಭಸ್ಮಾಸುರ ಮಾಡಿದ ಹಾಗೆ. ರುದ್ರದೇವರೇ ನಿಮ್ ತಲೆ ಮೇಲೆ ಕೈ ಇಡ್ತೀನಿ ಸ್ವಲ್ಪ ಬಗ್ಗೆ ಅಂತ ನನ್ನ ಆಟ ಆಯ್ತು. ವರ ತಗೊಂಡಿದ್ದ ಅವರಿಂದ ತಲೆ ಮೇಲೆ ಕೈಡದ ಅವರ ಮೇಲೆ. ಇದು ವಾಮಾಚಾರದಲ್ಲಿ ಸಾಮಾನ್ಯವಾಗಿ ಗುರುದ್ರೋಹ ಮಾಡಿ ಹೊರಗೆ ಬರೋದವರು. ಎಂದು ಶಾಸ್ತ್ರದಲ್ಲಿ ನಡೆಯೋದಿಲ್ಲ ಅದು. ಒಂದು ಗುರುದ್ರೋಹದ ಕಾನ್ಸೆಪ್ಟ್ ಹತ್ರ ಬಂದರೂ ಸಾಕು, ಅವನ ಸಾವಿರ ಸಾವಿರ ಸಾಧನೆ ಮಾಡಿ, ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿ, ಎಷ್ಟು ಜನಗಳ ಪ್ರಭಾವ ಬೇಕಾದದ್ದಿರಲಿ, ಅದು ಒಂದಿಲ್ಲ ಅಂದ್ರೆ ಗತಿ ನಿರೋಗುತ್ತದೆ. ಅವನ ಜೀವನ ಸಾಧನೆ ಎಲ್ಲ ಆಚಾರ ಹೇಳುತ್ತಾರೆ, ಎದ್ದದ್ದಾ ಸುಪ್ರಸನ್ನ ಹೀಹಿ. ಅವನ ಅನುಗ್ರಹ ಮಾಡದ ಅಂದ್ರೆ ಇವನು ಮೇಲೆ ಇರ್ತಾನೇ ಇರ್ತಾನೆ. ಆಗ್ರಹ ಮಾಡದ ಅಂದ್ರೆ ಗುರುಶಾಪ ನರವಾಣದಲ್ಲಿ ಬರುತ್ತೆ, ಗುರುಶಾಪ ಹತೋ ಮೂಢ ಪತತ್ವಂತೂ ಅವಾಕ್ಷಿರಾಹ. ನೀವು ತಲೆ ಕೆಳಗೆ ಬಿದ್ದು ಹೋಗಿ ಒಂದು ಶಾಪ ಕೊಟ್ಬಿಡ್ತಾರೆ. ನೀವು ಸಾವಿರ ಗುಣಗಳನ್ನು ಇರಬಹುದು, ಮೂಲಭೂತವಾದ ಒಂದು ಗುಣ ಇಲ್ಲ ಅಂದ ಮೇಲೆ ನಿಮ್ಮ ಜೀವನಕ್ಕೆ ಮಹತ್ವನೇ ಇಲ್ಲ. ಈ ಮಾತನ್ನು ಯೋಚನೆ ಮಾಡಿದರೆ ಆ ಗುರುಗೆ ಅಷ್ಟು ಮಹತ್ವ ಇತ್ತು. ಸ್ಕೂಲ್ ಬಿಟ್ಟು ನೋಡಿ ಒಳ್ಳೆ ಸ್ಕೂಲ್ ಅಡ್ಮಿಷನ್ ಆಗ ಕಾಲ ಇದ್ಬಂದು ಕಾಂಡ ಸರ್ಟಿಫಿಕೇಟ್ ಕೇಳ್ತಾರೆ. ಚೀಫ್ ಮಿನಿಸ್ಟರ್ ಇಂದ ಕೊಟ್ಟರೆ ಕಾಂಡ ಸರ್ಟಿಫಿಕೇಟ್ ಅಲ್ಲ, ಡಿಸಿಯಿಂದ ಕೊಟ್ಟರೆ ಕಾಂಡ ಸರ್ಟಿಫಿಕೇಟ್ ಅಲ್ಲ, ಆ ಹೆಡ್ ಮಾಸ್ಟರ್ ಕೊಡಬೇಕು ಅಥವಾ ಪ್ರಿನ್ಸಿಪಾಲ್ ಕೊಡಬೇಕು, ಆ ಲಾಸ್ಟ್ ಅಟೆಂಡೆಡ್ ಇನ್ಸ್ಟಿಟ್ಯೂಟ್ ಅವನು ಕೊಡಬೇಕು. ಇನ್ ಯಾರು ಕೊಟ್ಟರೆ ಇನ್ವಾಲಿಡ್ ಅವರೇ ಕೊಡಬೇಕು. ಯಾಕೆ? ಆಚಾರ್ಯ ಉಪಾಸನು ಎಲ್ಲಿ ಓದಿರ್ತಾನೋ ಅವರಿಂದ ಅವನು ಸರಿ ಅಂಶ ಹೊಂದಿರಬೇಕೆ ಹೊರತು ಉಳಿದವರು ಸರಿ ಅಂದ್ರೆ ಅರ್ಥ ಇಲ್ಲ. ಅದು ಇವರು ಗುಡೇ ಇಲ್ಲ ಅವನನ್ನ, ಇವರು ಅವನು ಧ್ವನಿ ಮಾಡಿದ ಇವನ ಆದ್ದರಿಂದ ಇವನು ಸರಿ ಇದ್ದಾನೆ ಅಂತ ಹೇಳಿದ್ರೆ ಮಾತ್ರ ಅವನ ಜೀವನಕ್ಕೆ ಬೆಲೆ. ಇದರ ಫಸ್ಟ್ ರ್ಯಾಂಕ್ ಇರಬಹುದು, ಅದಿಲ್ಲ, ಅವನಿಗೆ ಅಡ್ಮಿಷನ್ನೇ ಇಲ್ಲ. ಬುದ್ಧಿ ಇದೆ ನಿನಗೆ, ನಡತೆ ಸರಿ ಇದೆ ಅಂತ ಹೇಳೋದಕ್ಕೆ ಏನು ಆಧಾರ? ಈಗ ಈ ಮಾತು ಅರ್ಥ ಮಾಡಿಕೊಂಡ್ರೆ ಮಾರ್ಕ್ಸ್ ಕಾರ್ಡ್ ಮತ್ತು ಕಾಂಡಕ್ಟ್ ಸರ್ಟಿಫಿಕೇಟ್ ಎಂಬುದು ಮಾರ್ಕ್ಸ್ ಕಾರ್ಡ್ ವಿಚಾರದ ಸಂಕೇತ, ಈ ಕಾಂಡಕ್ಟ್ ಅಂದ್ರೆ ಆಚಾರದ ಸಂಕೇತ. ಇದು ಕಾಂಡಕ್ಟ್ ಅಂದ್ರೆ ಆಚಾರ ಅಂತ ಅಷ್ಟೇ, ಯಾವುದೋ ಆಚಾರ ತಿಳ್ಕೊಂಡ್ಬಿಡ್ತೇವೆ, ಅದಲ್ಲ ಆಚಾರ, ನಡತೆ ಅಂತ ಅರ್ಥ. ಕಾಂಡಕ್ಟ್ ಅಂದ್ರೆ ಬಂದೆ ಆಚಾರ ಅಂದ್ರೆ ಬಂದೆ, ಕಾಂಡಕ್ಟ್ ಸರಿಯಿಲ್ಲ ಅಂದ್ರೆ ಅವನ ಓದಿಗೆ ಬೆಲೆ ಇಲ್ಲ ಅಂತ ಅರ್ಥ. ಆ ದೃಷ್ಟಿಯಲ್ಲಿ ಭಗವಂತ ಹೇಳ್ತಕ್ಕಂಥ ಮಾತು ಆಚಾರ್ಯೋಪಾಸನ, ಆಚಾರ್ಯರನ್ನು ಆರಾಧಿಸಬೇಕು, ಆಗ ಮಾತ್ರ ವಿದ್ಯೆ ಹೇಳ್ಕೊಡ್ತಾರೆ. ಇಲ್ಲ ವಿದ್ಯೆ ಹೇಳ್ಕೊಡೋದಿಲ್ಲ, ಅಷ್ಟಾಗಿ ಹೇಳ್ಕೊಟ್ರೆ ಬೆಲೆ ಕೊಡೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಎಷ್ಟು ಕಥೆಗಳು ಬರುತ್ತೆ ಮಹಾಭಾರತದಲ್ಲಿ, ಇದು ಭಗವದ್ಗೀತೆ ಬರೋದೇ ಮಹಾಭಾರತದಲ್ಲಿ. ಮಹಾಭಾರತ ಆರಂಭದಲ್ಲೇ ಕಥೆಗಳು ಬರ್ತವೆ. ಒಬ್ಬ ಗುರು ಹೇಳಿದ್ದ ಶಿಷ್ಯರಿಗೆ, ನೋಡಯ್ಯ ನೀನು ಹೋಗು, ನನ್ನ ಗದ್ದೆ ನೀರು ಕಟ್ಟು ಅಂತ ಹೇಳಿದ್ರು. ನನ್ನ ಗದ್ದೆ ನೀರು ಬಿಡಬೇಕು ಚೆನ್ನಾಗಿ ಹೋಗು ಅಂತ ಹೇಳಿದ್ರು. ಹೋದ, ಈ ಹಳ್ಳಿಗಳಲ್ಲಿ ಪದ್ಧತಿ ಇದ್ದೇ ಇದೆ, ನೀರು ಬಿಟ್ಟರೆ ಫುಲ್ ನಿಲ್ಲಿಸಬೇಕು, ತದಾದ ಮೇಲೆ ಬಿಡ್ ಬಿಟ್ಬಿಡ್ತಾನೆ, ಬೇರೆದಕ್ಕೆ ಹೋಗುತ್ತಾನೆ, ಅಲ್ಲಿವರೆಗೂ ನಿಲ್ಲಿಸಬೇಕಾಗುತ್ತೆ. ಇಷ್ಟು ದೊಡ್ಡ ಅವಕಾಶ ಇರುತ್ತವೆ, ಅಷ್ಟು ಉಪಯೋಗ ಮಾಡ್ಕೋಬೇಕಂತೆ. ಗದ್ದೆಗೆ ನೀರು ಕಟ್ಟೋದು ಅಂತ ಕರೀತಾರೆ. ಗುರುಗಳು ಹೇಳಿದ್ರು ಶಿಷ್ಯ ಹೋದ, ನೀರು ಕಟ್ಟಕ್ಕಿಂತ ಪ್ರಯತ್ನ ಮಾಡ್ತಾ ನಿಲ್ತಾನೆ ಇಲ್ಲ, ಏನ್ ಮಾಡಿದ್ರು ಕೂಡ ಏನ್ ಮಾಡಿದ್ರು ನಿಲ್ತಾ ಇಲ್ಲ. ಕೊನೆ ಏನ್ ಮಾಡಿದಂತೆ, ತಾನೆ ಅಡ್ಡ ಮಡಗಿ ಬಿಡ್ತಾನೆ ನಡಿ ಅಂತ ಪೂರ್ತಿ ಅಡ್ಡ ಮಡಗಿ ಬಿಡ್ತಾನೆ. ಮರು ದಿವಸ ಗುರುಗಳು ಬೆಳಿನ ಪತ್ತೇನೆ ಇಲ್ಲ, ವಾಪಸ್ ಬರಲೇ ಇಲ್ಲ ಅವನು. ಇವ್ರು ಹುಡ್ಕೊಂಡು ಹೋದ್ರು ಪಾಪ, ಎಲ್ಲಿದ್ದಾನೆ ಹುಡುಗರನ್ನು ಕೇಳಿದ್ರೆ, ಎಲ್ಲಿ ನಿಮ್ಮ ಹುಡುಗ ಇಲ್ಲ, ಎಲ್ಲಿದ್ದಾನೆ ಕಾಣಲಿಲ್ಲ ಅಂತ ಕೇಳಿದ್ರೆ, ಸ್ವಾಮಿ ಗದ್ದೆ ನೀರು ಕಟ್ಟಕೊಂಡ್ರೆ ಬಂದೇ ಇಲ್ಲ ಅಂತ ಹೇಳ್ಬಿಟ್ಟು ತಕ್ಷಣ ಬನ್ನಿ ಅಂತ ಹುಡ್ಕೊಂಡು ಹೋದ್ರು ಪಾಪ. ಹುಡ್ಕೊಂಡು ನೋಡ್ತಾರೆ ಎಲ್ಲೂ ಕಾಣ್ತಾನೆ ಇಲ್ಲ ಅವನು. ಅಡ್ಡ ಬರೀ ಎಲ್ಲಿಂದ ಕಾಣಬೇಕು? ಮತ್ತೆ ಜೋರ ಕೂಗ್ತಾರೆ, ಜೋರ ಕೂಗಿದ್ರಂತೆ, ಕೂಗಿದ ತಕ್ಷಣ ಹೇಳ್ತಾರೆ ಉದಂಕ ಅಂತ ಅವನ ಹೆಸರು. ಕೂಗಿದ ತಕ್ಷಣ ಹೇಳ್ತಾರೆ, ಆಗ ಗುರುಗಳೇ ಇಲ್ಲಿದ್ದೇನೆ ಬಾ ಅಂತ ಕರೀತಾರೆ. ಎದ್ದು ಬರ್ತಾರೆ, ನೋಡಿದ್ರೆ ಅಡ್ಡ ಮರೆಯೋ ನಿರ್ಧಾರ ಎಲ್ಲ ಕೆಸರು, ಇಡೀ ರಾತ್ರಿ ಬೆಳಗಿದ್ದಾರೆ ಪುಣ್ಯಾತ್ಮ ಹಾಗೆ ಕಾದುಕೊಂಡು ಬಿಟ್ಟು ನೋಡಿದಿರುತ್ತೆ. ಭಲೆ ಭಲೆ, ಎಷ್ಟು ದಿನಗೆ ಇದಿದೆ, ಗುರುಭಕ್ತಿ ಇದೆ, ಹೇಳಿ ಕೆಲಸ ಮಾಡಲೇಬೇಕು ಒಂದು ದೀಕ್ಷೆ ಇದೆ, ಭಲೆ ಬಾ ಅಂತ ಹತ್ತಕ್ಕ ತಲೆ ಮೇಲೆ ಕೈ ಇಟ್ಟರಂತೆ. ತಲೆ ಮೇಲೆ ಕೈ ಇಟ್ಟು ಹೇಳ್ತಾರೆ, ನೋಡು, ಸರ್ವೇತೆ ವೇದಾಹ ಪ್ರತಿಭಾಷ್ಯಂತಿ ಸರ್ವಾಣಿ ಧರ್ಮಶಾಸ್ತ್ರಾಣಿಚ, ಸಮಸ್ತ ವೇದಗಳ ಜ್ಞಾನ ನನಗೆ ಬರಲಿ ಅಂತ ಹೇಳಿದ್ರು. ಮುಂದೆ ಒಂದೇ ಕ್ಷಣಕ್ಕೆ ಸಮಸ್ತ ವೇದಗಳ ಜ್ಞಾನ ನನಗೆ ಬರಲಿ, ಸಮಸ್ತ ಧರ್ಮಶಾಸ್ತ್ರಗಳ ಜ್ಞಾನ ನನಗೆ ಬರಲಿ, ತಲೆ ಮೇಲೆ ಕೈ ಇಟ್ಟರು. ನೆಕ್ಸ್ಟ್ ಮಂತ್ ಯುವ ಜ್ಞಾನಿಯವನು, ಅಪರೋಕ್ಷ ಜ್ಞಾನಿಯವನು, ಗುರುಗಳು ಶುರು ಮಾಡ್ತಾನೆ ನನ್ನ ಮೇಲೆ ಹೋಗ್ಬಿಟ್ಟು ಗುರುಗಳ ಅನುಗ್ರಹದಿಂದ. ಈ ಮಾತು ಅರ್ಥ ಮಾಡ್ಕೊಂಡು ಎಂಥ ಭಕ್ತಿ ಅವನಿಗೆ. ಉಳಿದವರಾಗಿರಿ, ಏನ್ರಿ ಬನ್ನಿ ಮಣ್ಣರಿಸ್ತಾರೆ ರೀ, ಅವರು ಕೆಲಸ ಮಾಡಿಸ್ತಾರೆ ರೀ, ಉದ್ಯೋಗ ಏನೋ ಆರಾಮ ಮಲಗಿರು ಅಂತ ಹೇಳ್ತಾರೆ. ಯಾವಾಗ ಬೇಕಾದ್ರೆ ಕಾಫಿ, ಯಾವಾಗ ಬೇಕಾದ್ರೆ ನಿದ್ದೆ, ಯಾವಾಗ ಬೇಕಾದ್ರೆ ಸಿನಿಮಾ, ಹೈ ಕ್ಲಾಸ್ ಗುರುಗಳು ಅಂದ್ರೆ ಹೀಗಿರಬೇಕು. ಇದಲ್ಲ ಆ ಗುರು ಯಾತಕ್ಕೆ ಹಾಗೆ ಮಾಡ್ತಾರೆ, ನಿಷ್ಠೆ ತೋರಿಸಬೇಕಾಗಿ. ಇಲ್ಲಿ ಗುರು ಸೇವೆ ಇನ್ನೊಬ್ಬ ಗುರು ಇರ್ತಾರೆ, ಸತ್ಯಕಾಮ ಅಂತ ಒಂದು ಬರ್ತಾನೆ ಉಪನಿಷತ್ತಿನೊಳಗೆ. ಅವನು ಹೇಳ್ತಾರೆ, ನೋಡಯ್ಯ ಒಂದು ಗೋವುಗಳು ಕೊಡ್ತಾರೆ, ಒಂದು 100 ಗೋವು ಕೊಟ್ಟುಬಿಟ್ಟು ನೋಡು ಇವ್ರು 400 ಆಗೋರು ವಾಪಸ್ ಬರಬೇಡ ಹೋಗು ಅಂತ ಕಳಿಸಿಬಿಡ್ತಾರೆ. 100 ಗೋವು ಕೊಟ್ಟು 400 ಆಗೋರು ಹತ್ರ ಬರಾಗಿಲ್ಲ ನಿನಗೆ ಹೋಗು. ಎಂತ ಗೋವು ಬಡಕಲು ಗೋವು ಜೊತೆಗೆ ಅವೆಲ್ಲ ಬಡಕಲು ಗೋವುಗಳು ಅವ್ರನ್ನ ಬದುಕಬೇಕು 400 ಆಗ್ಬೇಕು ಜೊತೆಗೆ ಕಷ್ಟ ಹೊಟ್ಟುಬಿಡ್ತಾನೆ. ಉದ್ದಾರಾಗಿದ್ದು ಗೋವುಗಳು ಮಾಡ್ಕೊಂಡು ಹೋಗ್ಬಿಡ್ತಾರೆ ಶಿಷ್ಯ ಹೋದಷ್ಟು ಬೆಳ್ಳೆ ರೇಟ್ ಬಂದಷ್ಟು ಹೋಗಲಿಂದ ಕೊಟ್ಬಿಡ್ಬೋದಾಗಿತ್ತು. ಹೋಗ್ತಾನೆ ಎಷ್ಟೋ ವರ್ಷ ಆಗೋಗುತ್ತೆ ಪಾಪ 400 ಆಗ್ಬೇಕಲ್ಲ 400 ಮಾಡ್ಕೊಂಡು ಶ್ರದ್ಧೆಯಿಂದ ಕಾಯ್ತಾನೆ. ಒಂದು ಕಾಲ ಬರುತ್ತಂತೆ ಅವನಿಗೇನು ಚೆನ್ನಾಗಿ ಬದುಕಬೇಕು ಚೆನ್ನಾಗಿ ಆಗಬೇಕು 400 ಕೊನೆಗೆ ಆದವು. ತಮಾಷೆ ಅಂದ್ರೆ ಆಗಿದ್ದು ಯಾರು ಹೇಳಿದ್ರು ಗೊತ್ತೇನು, ಗೋವು ಹೇಳಿದ್ರಂತೆ ಹೊತ್ತ ಕಾಮ 400 ಆಗಿದ್ದೇವಪ್ಪ ಕರ್ಕೊಂಡು ನಮ್ಮನ್ನ ಅಂತ ಹೇಳಿದ್ರಂತೆ. ಅಷ್ಟರ ಮಟ್ಟಿಗೆ ದೇವರ ಅನುಗ್ರಹ ಮಾತಾಡ್ತಾರೆ ಅಂತ ಹೇಳಿದ್ದಾರೆ, ದೇವರ ಅನುಗ್ರಹ ಮಾಡ್ತಾರೆ ಅಷ್ಟು ನಿಷ್ಠೆ ಅವನಿಗೆ. ಕರ್ಕೊಂಡು ಬಂದು ವಿದ್ಯಾಭ್ಯಾಸ ಮಾಡ್ತಾನೆ ಇದ್ದಾರೆ ಅಲ್ರು.